ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 15/1/2025. ಬಾಪ್ದಾದ ಮಧುಬನ. ಮಧುರ ಮಕ್ಕಳೇ, ಪರಮಾತ್ಮ ತಂದೆ ಬಂದಿರುವುದೇ ಮಕ್ಕಳಾದ ನಿಮ್ಮ ಬುದ್ಧಿಯನ್ನು ಸ್ವಚ್ಛ ಬುದ್ಧಿಯನ್ನಾಗಿ ಮಾಡುವುದಕ್ಕೋಸ್ಕರ. ಯಾವಾಗ ನೀವು ಸ್ವಚ್ಛ ಬುದ್ಧಿ ಉಳ್ಳವರಾಗುತ್ತೀರೋ ಆಗ ನೀವು ದೇವತೆಗಳಾಗಲು ಸಾಧ್ಯ. ಯಾವಾಗ ನೀವು ಸ್ವಚ್ಛ ಆತ್ಮರಾಗುತ್ತೀರೋ ಆಗ ನೀವು ದೇವತೆಗಳಾಗಲು ಸಾಧ್ಯ. ಇಂದಿನ ಪ್ರಶ್ನೆಯಾಗಿದೆ, ಈ ನಾಟಕದ ಮಾಡಿ ಮಾಡಲ್ಪಟ್ಟಂತಹ ಪ್ಲಾನ್ ಯಾವುದಾಗಿದೆ? ಆ ಪ್ಲಾನ್ನಿಂದ ಪರಮಾತ್ಮ ತಂದೆ ಕೂಡ ಮುಕ್ತ ಆಗಲು ಸಾಧ್ಯ ಇಲ್ಲ. ಉತ್ತರ, ಪ್ರತಿ ಕಲ್ಪದಲ್ಲೂ ಪರಮಾತ್ಮ ತಂದೆ ತಮ್ಮ ಮಕ್ಕಳ ಬಳಿ ಬರಲೇಬೇಕು. ಪತಿತರಾದಂತಹ ದುಃಖಿಗಳಾದಂತಹ ಮಕ್ಕಳನ್ನು ಸುಖಿಗಳನ್ನಾಗಿ ಮಾಡಲೇಬೇಕು. ನಾಟಕದಲ್ಲಿ ಇಂತಹ ಪ್ಲಾನ್ ನಿರ್ಮಾಣ ಆಗಿದೆ. ಈ ಬಂಧನದಿಂದ ಪರಮಾತ್ಮ ತಂದೆ ಕೂಡ ಮುಕ್ತ ಆಗಲು ಸಾಧ್ಯ ಇಲ್ಲ. ಇನ್ನೊಂದು ಪ್ರಶ್ನೆ, ಶಿಕ್ಷಣವನ್ನು ಕಲಿಸುತ್ತಿರುವಂತಹ ಪರಮಾತ್ಮ ತಂದೆಯ ಮುಖ್ಯ ವಿಶೇಷತೆ ಯಾವುದಾಗಿದೆ? ಉತ್ತರ, ಪರಮಾತ್ಮ ತಂದೆ ಬಹಳಷ್ಟು ನಿರಹಂಕಾರಿಯಾಗಿ ಈ ಪತಿತ ಜಗತ್ತಿಗೆ ಬರುತ್ತಾರೆ ಮತ್ತು ಪತಿತ ತನುವಿನಲ್ಲಿ ಬರುತ್ತಾರೆ. ಪರಮಾತ್ಮ ತಂದೆ ಈ ಸಮಯದಲ್ಲಿ ಮಕ್ಕಳಾದ ನಿಮ್ಮನ್ನು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ. ಪುನಃ ದ್ವಾಪರ ಯುಗದಲ್ಲಿ ನೀವು ಪರಮಾತ್ಮ ತಂದೆಗೋಸ್ಕರ ಚಿನ್ನದ ಮಂದಿರವನ್ನು ನಿರ್ಮಾಣ ಮಾಡುತ್ತೀರಾ? ಅಂದರೆ ದ್ವಾಪರ ಯುಗದಲ್ಲಿ ನೀವು ಶಿವತಂದೆಯ ಬಂಗಾರದ ಮಂದಿರವನ್ನೇ ನಿರ್ಮಾಣ ಮಾಡುತ್ತೀರಾ? ಇಂದಿನ ಗೀತೆಯಾಗಿದೆ, ಈ ಪಾಪದ ಜಗತ್ತಿನಿಂದ ನಮ್ಮನ್ನು ಬೇರೆ ಎಲ್ಲಿಗಾದರೂ ಕರೆದುಕೊಂಡು ಹೋಗಿ. ಓಂ ಶಾಂತಿ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳು, ಈ ಗೀತೆಯನ್ನು ಕೇಳಿದಿರಿ. ಎರಡು ಪ್ರಕಾರದ ಜಗತ್ತಿದೆ, ಒಂದು ಪಾಪಾತ್ಮರ ಜಗತ್ತು, ಇನ್ನೊಂದು ಪುಣ್ಯಾತ್ಮರ ಜಗತ್ತು. ದುಃಖದ ಜಗತ್ತು ಮತ್ತು ಸುಖದ ಜಗತ್ತು. ಸುಖ ಅವಶ್ಯವಾಗಿ ಹೊಸ ಜಗತ್ತಿನಲ್ಲಿ ಇರುತ್ತದೆ. ಹೊಸ ಮನೆಯಲ್ಲಿ ಮಾತ್ರ ಸುಖ ಇರಲು ಸಾಧ್ಯ. ಹಳೆಯ ಮನೆಯಲ್ಲಿ ದುಃಖ ಇರುತ್ತದೆ. ಆದ್ದರಿಂದ ಈ ಹಳೆಯ ಜಗತ್ತನ್ನು ನಾಶ ಮಾಡಲಾಗುತ್ತದೆ. ಪುನಃ ಹೊಸ ಮನೆಯಲ್ಲಿ ಸುಖದಿಂದ ನೀವು ಜೀವನವನ್ನು ನಡೆಸುತ್ತೀರಾ? ಈಗ ಮಕ್ಕಳಿಗೆ ಗೊತ್ತಿದೆ, ಭಗವಂತ ತಂದೆಯ ಬಗ್ಗೆ ಜಗತ್ತಿನಲ್ಲಿರುವ ಯಾವ ಮನುಷ್ಯರಿಗೂ ಗೊತ್ತಿಲ್ಲ. ಇದು ರಾವಣ ರಾಜ್ಯ ಆಗಿರುವ ಕಾರಣ ಎಲ್ಲರೂ ಸಂಪೂರ್ಣ ಕಲ್ಲು ಬುದ್ಧಿಯವರಾಗಿದ್ದಾರೆ ಮತ್ತು ತಮೋ ಪ್ರಧಾನ ಬುದ್ಧಿಯವರಾಗಿದ್ದಾರೆ. ಪರಮಾತ್ಮ ತಂದೆ ಬಂದು ತಿಳಿಸುತ್ತಾರೆ, ನನಗೆ ನೀವು ಭಗವಂತ ಎಂದು ಕರೆಯುತ್ತೀರಾ, ಆದರೆ ಪರಮಾತ್ಮ ತಂದೆಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಭಗವಂತ ತಂದೆಯ ಬಗ್ಗೆ ಗೊತ್ತಿಲ್ಲ ಅಂದ ಮೇಲೆ ಅವರು ಯಾವ ಕೆಲಸಕ್ಕೂ ಉಪಯೋಗಕ್ಕೆ ಬರದೇ ಇರುವಂತಹ ಆತ್ಮರಾಗಿದ್ದಾರೆ. ದುಃಖಿಗಳಾಗಿ ದುಃಖದಲ್ಲಿ ಎಲ್ಲರೂ ಹೇ ಪ್ರಭು, ಹೇ ಈಶ್ವರ ಎಂದು ಕೂಗಿ ಕರೆಯುತ್ತಾರೆ. ಆದರೆ ಆಶ್ಚರ್ಯದ ಮಾತು ಅಂದರೆ ಒಬ್ಬ ಮನುಷ್ಯರಿಗೂ ಕೂಡ ಬೇಹದ್ದಿನ ತಂದೆಯ ಬಗ್ಗೆ ಗೊತ್ತಿಲ್ಲ, ಅಂದರೆ ರಚಯಿತನ ಬಗ್ಗೆ ಒಬ್ಬ ಮನುಷ್ಯರಿಗೂ ಗೊತ್ತಿಲ್ಲ. ಎಲ್ಲರೂ ಪರಮಾತ್ಮ ತಂದೆ ಸರ್ವವ್ಯಾಪಿಯಾಗಿದ್ದಾರೆ ಎಂದು ಹೇಳುತ್ತಾರೆ. ಆಮೆಯಲ್ಲಿ ಮೀನಿನಲ್ಲಿ ಪರಮಾತ್ಮ ಇದ್ದಾರೆ ಎಂದು ಹೇಳುತ್ತಾರೆ. ಆಮೆಯಲ್ಲಿ ಪರಮಾತ್ಮ ತಂದೆ ಇದ್ದಾರೆ, ಮೀನಿನಲ್ಲಿ ಪರಮಾತ್ಮ ತಂದೆ ಇದ್ದಾರೆ ಎಂದು ಪರಮಾತ್ಮ ತಂದೆಗೆ ಈ ರೀತಿ ನಿಂದನೆಯನ್ನು ಮಾಡುತ್ತಾರೆ. ಪರಮಾತ್ಮ ತಂದೆಗೆ ಎಷ್ಟೊಂದು ನಿಂದನೆಯನ್ನು ಮಾಡುತ್ತಾರೆ. ಆದ್ದರಿಂದ ಭಗವಾನ್ ವಾಚ್ ಆಗಿದೆ, ಯಾವಾಗ ಭಾರತದಲ್ಲಿ ನನಗೆ ನಿಂದನೆಯನ್ನು ಮಾಡುತ್ತಾ ಮಾಡುತ್ತಾ ಏಣಿಯನ್ನು ಇಳಿಯುತ್ತಾ ತಮೋ ಪ್ರಧಾನರಾಗುತ್ತಾರೋ ಮತ್ತು ದೇವಿ ದೇವತೆಗಳಿಗೆ ನಿಂದನೆಯನ್ನು ಮಾಡುತ್ತಾ ಮಾಡುತ್ತಾ ಏಣಿಯನ್ನು ಇಳಿಯುತ್ತಾ ತಮೋ ಪ್ರಧಾನರಾಗುತ್ತಾರೋ ಆಗ ನಾನು ಈ ಸೃಷ್ಟಿಗೆ ಬರುತ್ತೇನೆ. ನಾಟಕದ ಅನುಸಾರ ಮಕ್ಕಳು ಹೇಳುತ್ತಾರೆ, ಈ ರೀತಿ ಪಾತ್ರವನ್ನು ಅಭಿನಯ ಮಾಡಲು ಪುನಃ ನಾನು ಈ ಸೃಷ್ಟಿಗೆ ಬರಲೇಬೇಕು ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಈ ನಾಟಕ ಇದೇ ರೀತಿ ಮಾಡಲ್ಪಟ್ಟಿದೆ. ಪರಮಾತ್ಮ ತಂದೆಯಾದ ನಾನು ಕೂಡ ಈ ನಾಟಕದ ಬಂಧನದಲ್ಲಿ ಬಂಧಿತ ಆಗಿದ್ದೇನೆ. ಈ ನಾಟಕದಿಂದ ನಾನು ಕೂಡ ಮುಕ್ತ ಆಗಲು ಸಾಧ್ಯ ಇಲ್ಲ. ಪತಿತರನ್ನು ಪಾವನರನ್ನಾಗಿ ಮಾಡಲು ನಾನು ಈ ಸೃಷ್ಟಿಗೆ ಬರಬೇಕಾಗುತ್ತದೆ. ನಾನು ಈ ಸೃಷ್ಟಿಗೆ ಬರದೇ ಇದ್ದರೆ ಹೊಸ ಜಗತ್ತನ್ನು ಯಾರು ಸ್ಥಾಪನೆ ಮಾಡಲು ಸಾಧ್ಯ? ಈ ರಾವಣ ರಾಜ್ಯದ ದುಃಖದಿಂದ ಮಕ್ಕಳನ್ನು ಮುಕ್ತ ಮಾಡಿ ಹೊಸ ಜಗತ್ತಿಗೆ ಮಕ್ಕಳನ್ನು ಯಾರು ಕರೆದುಕೊಂಡು ಹೋಗುತ್ತಾರೆ? ಬಲೆ ಈ ಜಗತ್ತಿನಲ್ಲಿ ಶ್ರೀಮಂತ ವ್ಯಕ್ತಿಗಳು ಬಹಳಷ್ಟು ಜನ ಇದ್ದಾರೆ. ಹಾಗೆ ನೋಡಿದರೆ ಈ ಜಗತ್ತಿನಲ್ಲಿ ಬಹಳಷ್ಟು ಜನ ಧನವಂತರಾಗಿದ್ದಾರೆ. ಅವರು ತಿಳಿದುಕೊಂಡಿದ್ದಾರೆ, ನಾನು ಸ್ವರ್ಗದಲ್ಲೇ ಇದ್ದೇನೆ, ನನ್ನ ಬಳಿ ಧನ ಸಂಪತ್ತು ಇದೆ, ಮಹಲ್ ಇದೆ, ಏರೋಪ್ಲೇನ್ ಇದೆ ಎಂದು. ಆದರೆ ಇದ್ದಕ್ಕಿದ್ದಂತೆ ಯಾರಿಗಾದರೂ ಕಾಯಿಲೆ ಬರುತ್ತದೆ. ಇದ್ದಕ್ಕಿದ್ದಂತೆ ಶ್ರೀಮಂತರಾಗಿದ್ದರೂ ಕೂಡ ಅವರಿಗೆ ಕಾಯಿಲೆ ಬಂದರೆ ಕುಳಿತಂತಹ ಸ್ಥಾನದಲ್ಲೇ ಅವರು ಸಾಯುತ್ತಾರೆ. ಇದ್ದಕ್ಕಿದ್ದಂತೆ ಕಾಯಿಲೆ ಬಂದು ಎಷ್ಟೋ ಜನ ಕುಳಿತಲ್ಲೇ ಸಾಯುತ್ತಾರೆ ಅಂದ ಮೇಲೆ ಅವರಿಗೆ ಎಷ್ಟೊಂದು ದುಃಖ ಆಗುತ್ತದೆ. ಸತ್ಯುಗದಲ್ಲಿ ಎಂದು ಈ ರೀತಿ ಅಕಾಲ ಮೃತ್ಯು ಬರುವುದಿಲ್ಲ ಅನ್ನುವುದು ಅವರಿಗೆ ಗೊತ್ತಿಲ್ಲ. ಸತ್ಯುಗದಲ್ಲಿ ದುಃಖದ ಮಾತೇ ಇರುವುದಿಲ್ಲ. ಸತ್ಯುಗದಲ್ಲಿ ನಿಮ್ಮ ಆಯಸ್ಸು ಬಹಳಷ್ಟು ದೀರ್ಘಾಯಸ್ಸಾಗಿರುತ್ತದೆ. ಈ ಕಲಿಯುಗದಲ್ಲಿ ಇದ್ದಕ್ಕಿದ್ದಂತೆ ಅಚಾನಕ್ಕಾಗಿ ಸಾಯುತ್ತಾರೆ. ಸತ್ಯುಗದಲ್ಲಿ ಇಂತಹ ಯಾವ ಮಾತು ಇರುವುದಿಲ್ಲ. ಅಂದ ಮೇಲೆ ಸತ್ಯುಗದಲ್ಲಿ ಏನಿರುತ್ತದೆ? ಸತ್ಯುಗದಲ್ಲಿ ಏನಿರುತ್ತದೆ ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ. ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವೆಲ್ಲರೂ ಎಷ್ಟೊಂದು ಕಲ್ಲು ಬುದ್ಧಿಯವರಾಗಿದ್ದೀರಾ. ನಾನೀಗ ಬಂದು ಕಲ್ಲು ಬುದ್ಧಿಯವರಾಗಿರುವ ನಿಮ್ಮನ್ನು ಸ್ವಚ್ಛ ಬುದ್ಧಿಯವರನ್ನಾಗಿ ಮಾಡುತ್ತೇನೆ. ಯಾರು ಕಲ್ಲು ಬುದ್ಧಿಯವರಾಗಿದ್ದಾರೋ ಪರಮಾತ್ಮ ತಂದೆ ಬಂದು ಅವರನ್ನೇ ಸ್ವಚ್ಛ ಬುದ್ಧಿಯವರನ್ನಾಗಿ ಮಾಡುತ್ತಾರೆ. ರಾವಣ ಕಲ್ಲು ಬುದ್ಧಿಯವರನ್ನಾಗಿ ಮಾಡುತ್ತಾನೆ, ಅಂದರೆ ತುಚ್ಛ ಬುದ್ಧಿಯವರನ್ನಾಗಿ ಮಾಡುತ್ತಾನೆ. ಭಗವಂತ ತಂದೆ ಸ್ವಚ್ಛ ಬುದ್ಧಿಯವರನ್ನಾಗಿ ಮಾಡುತ್ತಿದ್ದಾರೆ. ಪರಮಾತ್ಮ ತಂದೆ ನಿಮ್ಮನ್ನು ಮನುಷ್ಯರಿಂದ ದೇವತೆಯನ್ನಾಗಿ ಮಾಡುತ್ತಿದ್ದಾರೆ. ಎಲ್ಲಾ ಮಕ್ಕಳು ಹೇಳುತ್ತಾರೆ, ಸೂರ್ಯವಂಶಿ ಮಹಾರಾಜ ಅಥವಾ ಮಹಾರಾಣಿ ಆಗುವುದಕ್ಕೋಸ್ಕರ ನಾವೀಗ ಇಲ್ಲಿಗೆ ಬಂದಿದ್ದೇವೆ ಎಂದು. ಗುರಿ ಉದ್ದೇಶ ನಮ್ಮ ಸಮ್ಮುಖದಲ್ಲೇ ಇದೆ. ನರನಿಂದ ನಾವೀಗ ನಾರಾಯಣ ಆಗಬೇಕು. ಇದು ಸತ್ಯನಾರಾಯಣನ ಕಥೆಯಾಗಿದೆ. ಪುನಃ ಭಕ್ತಿ ಮಾರ್ಗದಲ್ಲಿ ಬ್ರಾಹ್ಮಣರು ಕಥೆಯನ್ನು ಓದಿ ಹೇಳುತ್ತಾರೆ. ಸತ್ಯವಾಗಿಯೂ ಆ ಕಥೆಯನ್ನು ಕೇಳಿ ಯಾರು ನರನಿಂದ ನಾರಾಯಣ ಆಗುವುದಿಲ್ಲ. ಭಕ್ತಿಯಲ್ಲಿ ಓದುವಂತಹ ಕಥೆಯನ್ನು ಕೇಳಿ ಯಾರು ನರನಿಂದ ನಾರಾಯಣ ಆಗುವುದಿಲ್ಲ. ನೀವೀಗ ಸತ್ಯವಾಗಿಯೂ ನರನಿಂದ ನಾರಾಯಣ ಆಗುವುದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀರಾ. ಕೆಲವರು ಕೇಳುತ್ತಾರೆ, ಈ ಸಂಸ್ಥೆಯ ಉದ್ದೇಶ ಏನಾಗಿದೆ ಎಂದು. ಕೆಲವರು ನಿಮ್ಮನ್ನು ಕೇಳುತ್ತಾರೆ, ನಿಮ್ಮ ಸಂಸ್ಥೆಯ ಉದ್ದೇಶ ಏನು ಎಂದು. ನೀವು ಅವರಿಗೆ ಹೇಳಬೇಕು, ನರನಿಂದ ನಾರಾಯಣ ಆಗುವುದೇ ನಮ್ಮ ಸಂಸ್ಥೆಯ ಗುರಿ ಮತ್ತು ಉದ್ದೇಶ ಆಗಿದೆ ಎಂದು. ಆದರೆ ಇದು ಒಂದು ಸಂಸ್ಥೆ ಅಲ್ಲ, ಇದು ಪರಿವಾರ ಆಗಿದೆ. ಇಲ್ಲಿ ಮಾತ್ಪಿತ ಮತ್ತು ಮಕ್ಕಳು ಕುಳಿತಿದ್ದಾರೆ. ಇಲ್ಲಿ ತಂದೆ ತಾಯಿ ಇದ್ದಾರೆ ಮತ್ತು ಮಕ್ಕಳು ಕುಳಿತಿದ್ದಾರೆ. ಭಕ್ತಿ ಮಾರ್ಗದಲ್ಲಿ ನೀವು ಮಾತ್ಪಿತ ಆಗಿದ್ದೀರಾ ಎಂದು. ಪರಮಾತ್ಮ ತಂದೆಗೆ ನಾವು ಗಾಯನವನ್ನು ಮಾಡುತ್ತಿದ್ದೆವು. ಹೇ ಮಾತ್ಪಿತ, ಯಾವಾಗ ನೀವು ಈ ಸೃಷ್ಟಿಗೆ ಬರುತ್ತೀರೋ ಆಗ ನಿಮ್ಮ ಮೂಲಕ ನಮಗೆ ಅಪಾರ ಸುಖ ಸಿಗುತ್ತದೆ ಮತ್ತು ನಾವು ವಿಶ್ವಕ್ಕೆ ಮಾಲೀಕರಾಗುತ್ತೇವೆ ಎಂದು ಭಕ್ತಿಯಲ್ಲಿ ನಾವು ಗಾಯನವನ್ನು ಮಾಡುತ್ತಿದ್ದೆವು. ಈಗ ನೀವು ವಿಶ್ವಕ್ಕೆ ಮಾಲೀಕರಾಗುತ್ತೀರಾ, ಅದರಲ್ಲೂ ಕೂಡ ನೀವು ಸ್ವರ್ಗಕ್ಕೆ ಮಾಲೀಕರಾಗುತ್ತೀರಾ. ಅಂದ ಮೇಲೆ ಇಂತಹ ಪರಮಾತ್ಮ ತಂದೆಯನ್ನು ನೋಡಿದ ತಕ್ಷಣ ನಿಮಗೆ ಎಷ್ಟೊಂದು ಖುಷಿಯ ನಶೆ ಏರಬೇಕು. ಯಾವ ಪರಮಾತ್ಮ ತಂದೆಯನ್ನು ಅರ್ಧಾಕಲ್ಪದಿಂದ ನೀವು ನೆನಪು ಮಾಡಿದ್ದೀರೋ, ಹೇ ಭಗವಂತ ತಂದೆ ಬನ್ನಿ ಎಂದು ಯಾವ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾ ಬಂದಿದ್ದೀರೋ. ಪರಮಾತ್ಮ ತಂದೆ ನೀವು ಬಂದರೆ ನಿಮ್ಮ ಮೂಲಕ ನಾವು ಅಪಾರ ಸುಖವನ್ನು ಪಡೆದುಕೊಳ್ಳುತ್ತೇವೆ ಎಂದು ಭಕ್ತಿಯಲ್ಲಿ ನೀವು ಗಾಯನವನ್ನು ಮಾಡುತ್ತಾ ಬಂದಿದ್ದೀರಾ. ಈಗ ಆ ಬೇಹದ್ದಿನ ತಂದೆ ಬೇಹದ್ದಿನ ಸುಖವನ್ನು ನೀಡುತ್ತಾರೆ. ಅದರಲ್ಲೂ ಬೇಹದ್ದಿನ ತಂದೆ 21 ಜನ್ಮಕ್ಕೋಸ್ಕರ ಬೇಹದ್ದಿನ ಸುಖವನ್ನು ನೀಡುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ನಿಮ್ಮನ್ನು ದೈವಿ ಸಂಪ್ರದಾಯದ ಆತ್ಮರನ್ನಾಗಿ ಮಾಡುತ್ತೇನೆ. ರಾವಣ ಅಸುರಿ ಸಂಪ್ರದಾಯದವರನ್ನಾಗಿ ಮಾಡುತ್ತಾನೆ. ನಾನು ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡುತ್ತೇನೆ. ಸತ್ಯುಗದಲ್ಲಿ ಪವಿತ್ರತೆ ಇರುವ ಕಾರಣ ದೇವತೆಗಳ ಆಯಸ್ಸು ಬಹಳಷ್ಟು ದೀರ್ಘಾಯಸ್ಸಾಗಿರುತ್ತದೆ. ಈ ಕಲಿಯುಗದಲ್ಲಿ ಎಲ್ಲರೂ ಭೋಗಿಗಳಾಗಿದ್ದಾರೆ. ಆದ್ದರಿಂದ ಇದ್ದಕ್ಕಿದ್ದಂತೆ ಅಚಾನಕ್ಕಾಗಿ ಸಾಯುತ್ತಿರುತ್ತಾರೆ. ಸತ್ಯುಗದಲ್ಲಿ ಯೋಗದ ಮೂಲಕ ಆಸ್ತಿ ಪ್ರಾಪ್ತಿಯಾಗುತ್ತದೆ. ಸತ್ಯುಗದ ಆಸ್ತಿ ಯೋಗದ ಶಕ್ತಿಯ ಮೂಲಕ ಪ್ರಾಪ್ತಿಯಾಗುತ್ತದೆ. ಸತ್ಯುಗದಲ್ಲಿ ದೇವತೆಗಳಿಗೆ 150 ಆಯಸ್ಸಿರುತ್ತದೆ. ತಮ್ಮ ಸಮಯಕ್ಕೆ ಸರಿಯಾಗಿ ದೇವತೆಗಳು ಒಂದು ಶರೀರವನ್ನು ತ್ಯಾಗ ಮಾಡಿ ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ. ಅಂದ ಮೇಲೆ ಪರಮಾತ್ಮ ತಂದೆ ಕುಳಿತು ಇಲ್ಲಿ ನಮಗೆ ಈ ಜ್ಞಾನವನ್ನು ನೀಡುತ್ತಿದ್ದಾರೆ. ಭಕ್ತರು ಭಗವಂತ ತಂದೆಯನ್ನು ಹುಡುಕುತ್ತಾರೆ. ಭಕ್ತರು ತಿಳಿದುಕೊಂಡಿದ್ದಾರೆ, ಶಾಸ್ತ್ರವನ್ನು ಓದುವುದರಿಂದ ತೀರ್ಥಯಾತ್ರೆಯನ್ನು ಮಾಡುವುದರಿಂದ ಭಗವಂತ ಸಿಗುತ್ತಾರೆ. ಶಾಸ್ತ್ರವನ್ನು ಓದುವುದು ತೀರ್ಥಯಾತ್ರೆಯನ್ನು ಮಾಡುವುದು ಇದೆಲ್ಲ ಭಗವಂತ ತಂದೆಯ ಜೊತೆಗೆ ಮಿಲನವನ್ನು ಮಾಡುವ ಮಾರ್ಗ ಎಂದು ಭಕ್ತರು ತಿಳಿದುಕೊಂಡಿದ್ದಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಇದ್ಯಾವುದು ಭಗವಂತ ತಂದೆಯ ಜೊತೆಗೆ ಮಿಲನವನ್ನು ಮಾಡುವ ಮಾರ್ಗ ಅಲ್ಲ. ಮಾರ್ಗದ ಬಗ್ಗೆ ನಾನೇ ನಿಮಗೆ ತಿಳಿಸುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಅಂದರಿಗೆ ಊರುಗೋಲಾದಂತಹ ಪರಮಾತ್ಮ ತಂದೆ ಬನ್ನಿ ಎಂದು ನೀವೆಲ್ಲರೂ ಪರಮಾತ್ಮ ತಂದೆಯನ್ನು ಕೂಗಿ ಕರೆದಿದ್ದೀರಾ. ಪರಮಾತ್ಮ ತಂದೆ ನೀವು ಬಂದು ನಮ್ಮನ್ನು ಶಾಂತಿಧಾಮ ಮತ್ತು ಸುಖಧಾಮಕ್ಕೆ ಕರೆದುಕೊಂಡು ಹೋಗಿ ಎಂದು ಪರಮಾತ್ಮ ತಂದೆಯನ್ನು ಕೂಗಿ ಕರೆದಿದ್ದೀರಾ. ಅಂದ ಮೇಲೆ ಪರಮಾತ್ಮ ತಂದೆ ಸುಖಧಾಮದ ಮಾರ್ಗವನ್ನು ತೋರಿಸುತ್ತಾರೆ. ಪರಮಾತ್ಮ ತಂದೆ ಎಂದೂ ದುಃಖವನ್ನು ನೀಡುವುದಿಲ್ಲ. ಪರಮಾತ್ಮ ತಂದೆಗೆ ಎಷ್ಟೊಂದು ಅಸತ್ಯ ಕಳಂಕವನ್ನು ಹೊರಿಸುತ್ತಾರೆ. ಯಾರಾದರೂ ಸತ್ತರೆ ಭಗವಂತ ತಂದೆಗೆ ನಿಂದನೆಯನ್ನು ಮಾಡುತ್ತಾರೆ, ಇವರ ಸಾವಿಗೆ ಪರಮಾತ್ಮ ಕಾರಣ ಎಂದು ಹೇಳುತ್ತಾರೆ. ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಎಂದೂ ಯಾರನ್ನೂ ಸಾಯಿಸುವುದಿಲ್ಲ ಅಥವಾ ನಾನು ಎಂದೂ ಯಾರಿಗೂ ದುಃಖವನ್ನು ನೀಡುವುದಿಲ್ಲ. ಇಲ್ಲಿ ಪ್ರತಿಯೊಬ್ಬರದ್ದು ತಮ್ಮದೇ ಆದ ಪಾತ್ರ ಆಗಿದೆ. ಈ ನಾಟಕದಲ್ಲಿ ಪ್ರತಿಯೊಬ್ಬರು ತಮ್ಮದೇ ಆದ ಪಾತ್ರವನ್ನು ಅಭಿನಯ ಮಾಡುತ್ತಾರೆ. ನಾನು ಯಾವ ರಾಜ್ಯವನ್ನು ಸ್ಥಾಪನೆ ಮಾಡುತ್ತೇನೋ ಆ ರಾಜ್ಯದಲ್ಲಿ ಅಕಾಲ ಮೃತ್ಯು ಇರುವುದಿಲ್ಲ. ಪರಮಾತ್ಮ ತಂದೆ ಸ್ಥಾಪನೆ ಮಾಡುವಂತಹ ರಾಜ್ಯದಲ್ಲಿ ಎಂದೂ ದುಃಖ ಇರುವುದಿಲ್ಲ. ನಾನೀಗ ನಿಮ್ಮನ್ನು ಸುಖಧಾಮಕ್ಕೆ ಕರೆದುಕೊಂಡು ಹೋಗುತ್ತೇನೆ ಅಂದ ಮೇಲೆ ಮಕ್ಕಳಿಗೆ ರೋಮಾಂಚನ ಆಗಬೇಕು. ಅಹೋ ಪರಮಾತ್ಮ ತಂದೆ, ನೀವು ನನ್ನನ್ನು ಪುರುಷೋತ್ತಮ ಆತ್ಮನನ್ನಾಗಿ ಮಾಡುತ್ತಿದ್ದೀರಾ. ಈ ಸಂಗಮ ಯುಗಕ್ಕೆ ಪುರುಷೋತ್ತಮ ಯುಗ ಎಂದು ಕರೆಯಲಾಗುತ್ತದೆ ಅನ್ನುವುದು ಯಾವ ಮನುಷ್ಯರಿಗೂ ಗೊತ್ತಿಲ್ಲ. ಭಕ್ತಿ ಮಾರ್ಗದಲ್ಲಿ ಭಕ್ತರು ಪುನಃ ಪುರುಷೋತ್ತಮ ಮಾಸವನ್ನು ನಿರ್ಮಾಣ ಮಾಡುತ್ತಾರೆ. ವಾಸ್ತವದಲ್ಲಿ ಇದು ಪುರುಷೋತ್ತಮ ಯುಗ ಆಗಿದೆ. ಈ ಪುರುಷೋತ್ತಮ ಯುಗದಲ್ಲೇ ಪರಮಾತ್ಮ ತಂದೆ ಬಂದು ನಮ್ಮೆಲ್ಲರನ್ನು ಸರ್ವಶ್ರೇಷ್ಠ ಆತ್ಮರನ್ನಾಗಿ ಮಾಡುತ್ತಾರೆ. ಈಗ ನೀವು ಪುರುಷೋತ್ತಮರಾಗುತ್ತಿದ್ದೀರಾ. ಎಲ್ಲರಿಗಿಂತ ಸರ್ವಶ್ರೇಷ್ಠ ಆತ್ಮರು ಅಂದರೆ ಪುರುಷೋತ್ತಮರಾದಂತಹ ಲಕ್ಷ್ಮಿ ಮತ್ತು ನಾರಾಯಣ ಆಗಿದ್ದಾರೆ. ಮನುಷ್ಯರಿಗೆ ಯಾವ ಜ್ಞಾನದ ಮಾತು ಗೊತ್ತಿಲ್ಲ. ಏರುವ ಕಲೆಗೆ ಕರೆದುಕೊಂಡು ಹೋಗುವಂತವರು ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ಏಣಿಯ ಬಗ್ಗೆ ಯಾರಿಗಾದರೂ ಜ್ಞಾನವನ್ನು ತಿಳಿಸುವುದು ಬಹಳ ಸಹಜ ಆಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈಗ ಈ ಆಟ ಪೂರ್ಣ ಆಗಿದೆ, ನೀವೀಗ ವಾಪಸ್ ಮನೆಗೆ ನಡೆಯಿರಿ. ಈಗ ಈ ಹಳೆಯ ಚೀಚಿ ಶರೀರವನ್ನು ನೀವು ತ್ಯಾಗ ಮಾಡಬೇಕು. ನೀವು ಮೊದಲು ಹೊಸ ಜಗತ್ತಿನಲ್ಲಿ ಸತೋ ಪ್ರಧಾನ ಆತ್ಮರಾಗಿದ್ದೀರಿ. ಪುನಃ 84 ಜನ್ಮವನ್ನು ಪಡೆದುಕೊಂಡು ನೀವು ತಮೋ ಪ್ರಧಾನರು ಮತ್ತು ಶೂದ್ರರು ಆಗಿದ್ದೀರಾ. ಈಗ ಪುನಃ ಶೂದ್ರರಿಂದ ಬ್ರಾಹ್ಮಣರಾಗಿದ್ದೀರಾ. ಈಗ ಪರಮಾತ್ಮ ತಂದೆ ಭಕ್ತಿಯ ಫಲವನ್ನು ನೀಡುವುದಕ್ಕೋಸ್ಕರ ಬಂದಿದ್ದಾರೆ. ಪರಮಾತ್ಮ ತಂದೆ ಸತ್ಯುಗದ ಫಲವನ್ನು ನಮ್ಮೆಲ್ಲರಿಗೂ ನೀಡಿದ್ದರು. ಪರಮಾತ್ಮ ತಂದೆ ಸುಖದ ದಾತ ಆಗಿದ್ದಾರೆ. ಪತಿತ ಪಾವನ ಆದಂತಹ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರುತ್ತಾರೆ. ಅಂದ ಮೇಲೆ ಸಂಪೂರ್ಣ ಜಗತ್ತಿನ ಮನುಷ್ಯರನ್ನಷ್ಟೇ ಅಲ್ಲ, ಪ್ರಕೃತಿಯನ್ನೂ ಕೂಡ ಸತೋಪ್ರದಾನ ಮಾಡುತ್ತಾರೆ. ಅಂದರೆ ಈ ಜಗತ್ತಿನಲ್ಲಿರುವ ಎಲ್ಲಾ ಮನುಷ್ಯರನ್ನೂ ಸತೋಪ್ರದಾನ ಮಾಡುತ್ತಾರೆ, ಜೊತೆಗೆ ಪ್ರಕೃತಿಯನ್ನೂ ಕೂಡ ಸತೋಪ್ರದಾನ ಮಾಡುತ್ತಾರೆ. ಈಗ ಪ್ರಕೃತಿ ಕೂಡ ತಮೋ ಪ್ರದಾನ ಆಗಿದೆ. ಈ ಸಮಯದಲ್ಲಿ ಆಹಾರ ಧಾನ್ಯ ಕೂಡ ಸಿಗುತ್ತಿಲ್ಲ. ಜಗತ್ತಿನ ಗೌರ್ಮೆಂಟ್ನವರು ತಿಳಿದುಕೊಂಡಿದ್ದಾರೆ, ನಾವು ಈ ರೀತಿ ಮಾಡುತ್ತೇವೆ, ಈ ರೀತಿ ಮಾಡುತ್ತೇವೆ, ಇಂತಿಂತಹ ಸಾಧನೆಯನ್ನು ಮಾಡುತ್ತೇವೆ, ಮುಂದಿನ ವರ್ಷದಲ್ಲಿ ನಾವು ಬಹಳಷ್ಟು ಆಹಾರ ಧಾನ್ಯವನ್ನು ಉತ್ಪನ್ನ ಮಾಡುತ್ತೇವೆ ಎಂದು ಗೌರ್ಮೆಂಟ್ನವರು ಹೇಳುತ್ತಾರೆ. ಆದರೆ ಅವರು ಹೇಳಿದಂತೆ ಏನೂ ಆಗುವುದಿಲ್ಲ. ಪ್ರಾಕೃತಿಕ ವಿಕೋಪ ಬಂದಾಗ ಯಾರು ತಾನೇ ಏನನ್ನು ಮಾಡಲು ಸಾಧ್ಯ? ಇದ್ದಕ್ಕಿದ್ದಂತೆ ಬರಗಾಲ ಬರುತ್ತದೆ, ಭೂಕಂಪ ಆಗುತ್ತದೆ, ಪ್ರವಾಹ ಬರುತ್ತದೆ, ಕಾಯಿಲೆಗಳು ಬರುತ್ತದೆ, ರಕ್ತದ ನದಿಯೇ ಹರಿಯುತ್ತದೆ. ಇದು ಅದೇ ಮಹಾಭಾರತದ ಯುದ್ಧ ಆಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವೀಗ ನಿಮ್ಮ ಆಸ್ತಿಯನ್ನು ಪಡೆದುಕೊಳ್ಳಿ. ಮಕ್ಕಳಾದ ನಿಮಗೆ ಆಸ್ತಿಯನ್ನು ನೀಡುವುದಕ್ಕೋಸ್ಕರ ನಾನು ಬಂದಿದ್ದೇನೆ. ಮಾಯಾ ರಾವಣ ಶಾಪವನ್ನು ಕೊಡುತ್ತಾನೆ, ಮಾಯಾ ರಾವಣ ನರಕದ ಆಸ್ತಿಯನ್ನು ಕೊಡುತ್ತಾನೆ. ಈ ಆಟ ಇದೇ ರೀತಿ ಮಾಡಲ್ಪಟ್ಟಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾಟಕದ ಅನುಸಾರ ನಾನು ಶಿವಾಲಯವನ್ನು ಸ್ಥಾಪನೆ ಮಾಡುತ್ತೇನೆ. ಭಾರತ ಮೊದಲು ಶಿವಾಲಯ ಆಗಿತ್ತು, ಈಗ ವೇಶ್ಯಾಲಯ ಆಗಿದೆ. ವಿಷದ ಸಾಗರದಲ್ಲಿ ಎಲ್ಲರೂ ಮುಳುಗಿ ಪೆಟ್ಟನ್ನು ತಿನ್ನುತ್ತಿರುತ್ತಾರೆ. ಈಗ ಮಕ್ಕಳಿಗೆ ಗೊತ್ತಿದೆ, ಪರಮಾತ್ಮ ತಂದೆ ನಮ್ಮನ್ನು ಶಿವಾಲಯಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಅಂದ ಮೇಲೆ ನಿಮಗೆ ಎಷ್ಟೊಂದು ಖುಷಿ ಇರಬೇಕು. ಬೇಹದ್ದಿನ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ, ಬೇಹದ್ದಿನ ಭಗವಂತ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನೀಗ ನಿಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತೇನೆ. ಭಾರತದ ನಿವಾಸಿಗಳಿಗೆ ತಮ್ಮ ಧರ್ಮದ ಬಗ್ಗೆ ಗೊತ್ತಿಲ್ಲ. ನಮ್ಮ ಮನೆತನ ಬಹಳ ದೊಡ್ಡ ಮನೆತನ ಆಗಿದೆ. ಈ ಮನೆತನದ ಮೂಲಕ ಅನ್ಯ ಎಲ್ಲಾ ಮನೆತನಗಳು ಹುಟ್ಟಿಕೊಂಡಿದೆ. ಆದಿ ಸನಾತನ ದೇವಿ ದೇವತಾ ಧರ್ಮ ಅಂದರೆ ಯಾವ ಧರ್ಮ ಆಗಿದೆ? ಆದಿ ಸನಾತನ ದೇವಿ ದೇವತಾ ಧರ್ಮ ಇದ್ದಾಗ ಯಾವ ಮನೆತನ ಇತ್ತು ಅನ್ನುವ ಮಾತಿನ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಮೊದಲು ಆದಿ ಸನಾತನ ದೇವಿ ದೇವತಾ ಧರ್ಮದವರ ಮನೆತನ ಇರುತ್ತದೆ, ನಂತರ ಸೆಕೆಂಡ್ ನಂಬರ್ನಲ್ಲಿ ಚಂದ್ರವಂಶಿಗಳ ಮನೆತನ ಇರುತ್ತದೆ, ನಂತರ ಇಸ್ಲಾಂ ವಂಶದ ಮನೆತನ ಬರುತ್ತದೆ. ಈ ಸಂಪೂರ್ಣ ವೃಕ್ಷದ ರಹಸ್ಯವನ್ನು ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ತಿಳಿಸಲು ಸಾಧ್ಯ ಇಲ್ಲ. ಈಗ ನೋಡಿ ಎಷ್ಟೊಂದು ಮನೆತನಗಳಿದೆ, ವೃಕ್ಷದಲ್ಲಿ ಎಷ್ಟೊಂದು ರಂಬೆ ಕೊಂಬೆ ಜಾಸ್ತಿಯಾಗಿದೆ. ಅಂದರೆ ಈ ಮಾನವಂಶ ವೃಕ್ಷದಲ್ಲಿ ಅನೇಕ ಧರ್ಮ ಅನ್ನುವಂತಹ ರಂಬೆ ಕೊಂಬೆಗಳು ಬಹಳಷ್ಟು ವೃದ್ಧಿಯಾಗಿದೆ. ಇದು ವಿಭಿನ್ನ ಧರ್ಮದ ವೃಕ್ಷ ಆಗಿದೆ. ಈ ಎಲ್ಲಾ ಮಾತನ್ನು ಪರಮಾತ್ಮ ತಂದೆ ಬಂದು ನಿಮ್ಮ ಬುದ್ಧಿಗೆ ಹಾಕಿ ನಿಮ್ಮ ಬುದ್ಧಿಯಲ್ಲಿ ಜ್ಞಾನವನ್ನು ಧಾರಣೆ ಮಾಡಿಸುತ್ತಾರೆ. ಇದು ಶಿಕ್ಷಣ ಆಗಿದೆ. ಅಂದ ಮೇಲೆ ಪ್ರತಿದಿನ ಜ್ಞಾನದ ಶಿಕ್ಷಣವನ್ನು ಕಲಿಯಬೇಕು. ಭಗವಾನ್ ವಾಚಾಗಿದೆ, ನಾನು ನಿಮ್ಮನ್ನು ರಾಜರಿಗೆ ರಾಜರನ್ನಾಗಿ ಮಾಡುತ್ತೇನೆ. ಪತಿತ ರಾಜರು ವಿನಾಶಿ ಧನ ಸಂಪತ್ತನ್ನು ದಾನ ಮಾಡುತ್ತಾರೆ. ವಿನಾಶಿ ಧನ ಸಂಪತ್ತನ್ನು ದಾನ ಮಾಡುವುದರಿಂದ ರಾಜರಾಗಲು ಸಾಧ್ಯ. ಆದರೆ ಪರಮಾತ್ಮ ತಂದೆ ನಿಮ್ಮನ್ನು ಪಾವನ ಆತ್ಮರನ್ನಾಗಿ ಮಾಡುತ್ತಾರೆ. ವಿನಾಶಿ ಧನ ಸಂಪತ್ತನ್ನು ದಾನ ಮಾಡಿದರೆ ಪತಿತ ರಾಜರಾಗುತ್ತಾರೆ. ಈಗ ಪರಮಾತ್ಮ ತಂದೆ ನಿಮ್ಮನ್ನು ಎಷ್ಟು ಪಾವನರನ್ನಾಗಿ ಮಾಡುತ್ತಾರೆ ಅಂದರೆ ನೀವು 21 ಜನ್ಮಕ್ಕೋಸ್ಕರ ವಿಶ್ವಕ್ಕೆ ಮಾಲೀಕರಾಗುತ್ತೀರಾ. ಸತ್ಯಯುಗದಲ್ಲಿ ಎಂದು ಅಕಾಲ ಮೃತ್ಯು ಇರುವುದಿಲ್ಲ. ಸತ್ಯಯುಗದಲ್ಲಿ ಎಲ್ಲರೂ ತಮ್ಮ ಸಮಯಕ್ಕೆ ಸರಿಯಾಗಿ ತಾವು ಶರೀರವನ್ನು ತ್ಯಾಗ ಮಾಡುತ್ತಾರೆ. ಮಕ್ಕಳಾದ ನಿಮಗೆ ನಾಟಕದ ರಹಸ್ಯವನ್ನು ಪರಮಾತ್ಮ ತಂದೆ ತಿಳಿಸಿದ್ದಾರೆ. ಜಗತ್ತಿನಲ್ಲಿ ಫಿಲಂ ಅನ್ನು ನಿರ್ಮಾಣ ಮಾಡುತ್ತಾರೆ, ನಾಟಕವನ್ನು ನಿರ್ಮಾಣ ಮಾಡುತ್ತಾರೆ. ಆ ಫಿಲಂ ಅಥವಾ ನಾಟಕದ ಆಧಾರದಿಂದ ಜ್ಞಾನವನ್ನು ತಿಳಿಸುವುದು ಬಹಳ ಸಹಜ ಆಗುತ್ತದೆ. ವರ್ತಮಾನ ಸಮಯದಲ್ಲಿ ಬಹಳಷ್ಟು ನಾಟಕವನ್ನು ನಿರ್ಮಾಣ ಮಾಡುತ್ತಿರುತ್ತಾರೆ. ಮನುಷ್ಯರಿಗೆ ನಾಟಕವನ್ನು ನಿರ್ಮಾಣ ಮಾಡುವ ಮತ್ತು ನಾಟಕವನ್ನು ನೋಡುವಂತಹ ಆಸಕ್ತಿ ಬಹಳಷ್ಟು ಜಾಸ್ತಿಯಾಗಿದೆ. ಅದೆಲ್ಲ ಹದ್ದಿನ ನಾಟಕ ಆಗಿದೆ. ಇದು ಬೇಹದ್ದಿನ ನಾಟಕ ಆಗಿದೆ. ಈ ಸಮಯದಲ್ಲಿ ಜಗತ್ತಿನಲ್ಲಿ ಮಾಯೆಯ ವೈಭವ ಬಹಳಷ್ಟು ಜಾಸ್ತಿ ಇದೆ. ಮನುಷ್ಯರು ತಿಳಿದುಕೊಂಡಿದ್ದಾರೆ ಈಗ ಈ ಜಗತ್ತೇ ಸ್ವರ್ಗ ಆಗಿದೆ, ನಾವು ಸ್ವರ್ಗದಲ್ಲಿ ಇದ್ದೇವೆ ಎಂದು. ಹಿಂದಿನ ಕಾಲದಲ್ಲಿ ಇಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಇರಲಿಲ್ಲ. ಅಂದ ಮೇಲೆ ಎಷ್ಟೊಂದು ವಿರೋಧ ಇದೆ ನೋಡಿ. ಭಗವಂತ ತಂದೆ ಸ್ವರ್ಗವನ್ನು ರಚನೆ ಮಾಡುತ್ತಾರೆ, ಅಂದ ಮೇಲೆ ಮಾಯೆ ಕೂಡ ತನ್ನ ಸ್ವರ್ಗವನ್ನು ತೋರಿಸುತ್ತದೆ. ಇದೆಲ್ಲ ಮಾಯೆಯ ವೈಭವ ಆಗಿದೆ. ಈಗ ಈ ಎಲ್ಲಾ ಮಾತಿನ ಅವನತಿ ಆಗುತ್ತದೆ, ಅಂದರೆ ಮಾಯೆಯ ವೈಭವದ ಅವನತಿ ಆಗುತ್ತದೆ, ಮಾಯೆಯ ವೈಭವದ ಅಂತ್ಯ ಆಗುತ್ತದೆ. ಮಾಯೆಯ ಅಂತ್ಯ ಆಗಲೇಬೇಕು ತಾನೆ. ಮಾಯೆ ಕೂಡ ಬಹಳಷ್ಟು ಶಕ್ತಿಶಾಲಿಯಾಗಿದೆ. ನೀವೀಗ ಮಾಯೆಯಿಂದ ಮುಖವನ್ನು ತಿರುಗಿಸಿಕೊಳ್ಳಬೇಕು, ಅಂದರೆ ಪರಮಾತ್ಮ ತಂದೆಯ ಕಡೆ ಮುಖವನ್ನು ಮಾಡಬೇಕು. ಪರಮಾತ್ಮ ತಂದೆ ಬಡವರು ಬಂಧು ಆಗಿದ್ದಾರೆ. ಶ್ರೀಮಂತರಿಗೋಸ್ಕರ ಇದೇ ಸ್ವರ್ಗ ಆಗಿದೆ. ಶ್ರೀಮಂತರ ಪಾಲಿಗೆ ಈ ಕಲಿಯುಗವೇ ಸ್ವರ್ಗ ಆಗಿದೆ. ಬಡವರು ಪಾಪ ನರಕದಲ್ಲಿ ಇದ್ದಾರೆ. ಅಂದ ಮೇಲೆ ಈಗ ನರಕದ ನಿವಾಸಿಗಳನ್ನು ಸ್ವರ್ಗದ ನಿವಾಸಿಯನ್ನಾಗಿ ಮಾಡಬೇಕು. ಬಡವರೇ ಪರಮಾತ್ಮ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುತ್ತಾರೆ. ಶ್ರೀಮಂತರು ನಾವು ಸ್ವರ್ಗದಲ್ಲೇ ಇದ್ದೇವೆ ಎಂದು ತಿಳಿದುಕೊಂಡಿದ್ದಾರೆ. ಸ್ವರ್ಗ ಮತ್ತು ನರಕ ಇಲ್ಲೇ ಇರುತ್ತದೆ. ಈ ಎಲ್ಲಾ ಮಾತನ್ನು ಮಕ್ಕಳಾದ ನೀವೀಗ ಅರ್ಥ ಮಾಡಿಕೊಂಡಿದ್ದೀರಾ. ಭಾರತ ಎಷ್ಟೊಂದು ಭಿಕಾರಿ ದೇಶ ಆಗಿದೆ. ಭಾರತವೇ ಮೊದಲು ಎಷ್ಟೊಂದು ಶ್ರೀಮಂತ ದೇಶ ಆಗಿತ್ತು. ಭಾರತದಲ್ಲಿ ಕೇವಲ ಒಂದೇ ಒಂದು ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು. ಈಗ ಎಷ್ಟೊಂದು ಹಳೆಯ ವಸ್ತುಗಳನ್ನು ಹುಡುಕುತ್ತಿರುತ್ತಾರೆ, ಅಂದರೆ ಈಗ ಎಷ್ಟೊಂದು ಹಳೆಯ ವಸ್ತುಗಳು ಸಿಕ್ಕಿದೆ. ಇದು ಇಷ್ಟೊಂದು ಪುರಾತನವಾದ ವಸ್ತು, ಅಂದರೆ ಈ ವಸ್ತು ನಿರ್ಮಾಣ ಆಗಿ ಇಷ್ಟೊಂದು ವರ್ಷ ಆಗಿದೆ, ಇದು ಬಹಳ ಹಳೆಯ ವಸ್ತು ಆಗಿದೆ ಎಂದು ಜಗತ್ತಿನ ಜನ ಹೇಳುತ್ತಾರೆ. ಮೂಳೆಗಳನ್ನು ಕೂಡ ಹುಡುಕಿ ತೆಗೆಯುತ್ತಿರುತ್ತಾರೆ, ಹೇಳುತ್ತಾರೆ ಈ ಮೂಳೆ ಇಷ್ಟು ಲಕ್ಷ ವರ್ಷ ಹಿಂದಿನ ಮೂಳೆ ಆಗಿದೆ ಎಂದು ಹೇಳುತ್ತಾರೆ. ಈಗ ಲಕ್ಷಾಂತರ ವರ್ಷದ ಮೂಳೆ ಪುನಃ ಎಲ್ಲಿಂದ ಸಿಗಲು ಸಾಧ್ಯ? ಆ ಹಳೆಯ ವಸ್ತುವಿನ ರೇಟನ್ನು ಬಹಳಷ್ಟು ಜಾಸ್ತಿ ಮಾಡುತ್ತಾರೆ. ಹಳೆಯ ವಸ್ತುವನ್ನು ಬಹಳಷ್ಟು ಜಾಸ್ತಿ ರೇಟಿಗೆ ಮಾರುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಬಂದು ಎಲ್ಲರಿಗೂ ಸದ್ಗತಿಯನ್ನು ನೀಡುತ್ತೇನೆ. ನಾನು ಈ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತೇನೆ. ಈ ಬ್ರಹ್ಮ ತಂದೆ ಸಾಕಾರದಲ್ಲಿ ಇದ್ದಾರೆ. ಪುನಃ ಈ ಬ್ರಹ್ಮ ತಂದೆ ಸೂಕ್ಷ್ಮ ವತನದ ಸೂಕ್ಷ್ಮ ತನುವುಳ್ಳಂತಹ ಸೂಕ್ಷ್ಮ ದೇವತೆ ಆಗುತ್ತಾರೆ. ಅದು ಅವ್ಯಕ್ತ ಲೋಕ ಆಗಿದೆ. ಅವ್ಯಕ್ತ ಲೋಕದಲ್ಲಿ ಬ್ರಹ್ಮ ತಂದೆ ಅವ್ಯಕ್ತ ರೂಪದಲ್ಲಿ ಇರುತ್ತಾರೆ. ಇದು ವ್ಯಕ್ತ ಲೋಕ ಆಗಿದೆ. ಈ ಸಾಕಾರ ಜಗತ್ತಿನಲ್ಲಿ ವ್ಯಕ್ತ ರೂಪದಲ್ಲಿ ಬ್ರಹ್ಮ ತಂದೆ ಇದ್ದಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಈ ಬ್ರಹ್ಮ ತಂದೆಯ ಬಹಳ ಜನ್ಮದ ಅಂತಿಮ ಜನ್ಮದಲ್ಲಿ, ಅದರಲ್ಲೂ ಇವರ ಅಂತಿಮ ಸಮಯದಲ್ಲಿ ಇವರ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತೇನೆ. ಯಾರು ನಂಬರ್ ಒನ್ ಪಾವನ ಆತ್ಮ ಆಗಿದ್ದರು ಅವರೇ ಪುನಃ ನಂಬರ್ ಒನ್ ಪತಿತ ಆತ್ಮ ಆಗುತ್ತಾರೆ. ನಾನು ಈ ಬ್ರಹ್ಮ ತಂದೆಯ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತೇನೆ, ಏಕೆಂದರೆ ಪುನಃ ಈ ಬ್ರಹ್ಮ ತಂದೆ ನಂಬರ್ ಒನ್ ಪಾವನ ಆಗಲೇಬೇಕು. ನಾನು ಭಗವಂತ ಆಗಿದ್ದೇನೆ, ನಾನು ಇಷ್ಟು ದೊಡ್ಡ ವ್ಯಕ್ತಿಯಾಗಿದ್ದೇನೆ ಎಂದು ಈ ಬ್ರಹ್ಮ ತಂದೆ ಎಂದೂ ಹೇಳುವುದಿಲ್ಲ. ಪರಮಾತ್ಮ ತಂದೆಗೆ ಗೊತ್ತಿದೆ, ನಾನು ಈ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡಿ ಈ ಬ್ರಹ್ಮನ ಮೂಲಕ ಎಲ್ಲರನ್ನೂ ಸತೋ ಪ್ರಧಾನ ಆತ್ಮರನ್ನಾಗಿ ಮಾಡುತ್ತೇನೆ. ಈಗ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ, ನೀವು ಅಶರೀರಿಯಾಗಿ ಈ ಸೃಷ್ಟಿಗೆ ಬಂದಿದ್ದೀರಿ, ಪುನಃ 84 ಜನ್ಮವನ್ನು ಪಡೆದುಕೊಂಡು ಪಾತ್ರವನ್ನು ಅಭಿನಯ ಮಾಡಿದ್ದೀರಾ, ಈಗ ನೀವೆಲ್ಲರೂ ವಾಪಸ್ ಮನೆಗೆ ಹೋಗಬೇಕು. ಅಂದ ಮೇಲೆ ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಿ, ದೇಹಾಭಿಮಾನವನ್ನು ತ್ಯಾಗ ಮಾಡಿ ಕೇವಲ ನೆನಪಿನ ಯಾತ್ರೆಯಲ್ಲಿ ಸ್ಥಿತಾಗಬೇಕು. ಪರಮಾತ್ಮ ತಂದೆ ಬೇರೆ ಯಾವ ಮಾತಿನ ಕಷ್ಟವನ್ನೂ ಕೂಡ ಕೊಡುವುದಿಲ್ಲ, ಇಲ್ಲಿ ಬೇರೆ ಯಾವ ಮಾತಿನ ಕಷ್ಟವೂ ಇಲ್ಲ. ಯಾರು ಪವಿತ್ರರಾಗುತ್ತಾರೋ ಮತ್ತು ಜ್ಞಾನವನ್ನು ಕೇಳುತ್ತಾರೋ ಅವರೇ ವಿಶ್ವಕ್ಕೆ ಮಾಲೀಕರಾಗುತ್ತಾರೆ. ಇದು ಬಹಳ ದೊಡ್ಡ ಶಾಲೆಯಾಗಿದೆ. ಶಿಕ್ಷಣವನ್ನು ಕಲಿಸುವಂತಹ ಪರಮಾತ್ಮ ತಂದೆ ಎಷ್ಟೊಂದು ನಿರಹಂಕಾರಿಯಾಗಿ ಪತಿತ ಜಗತ್ತಿನಲ್ಲಿ ಬರುತ್ತಾರೆ. ಪರಮಾತ್ಮ ತಂದೆ ಪತಿತ ತನುವಿನಲ್ಲಿ ಬರುತ್ತಾರೆ ಭಕ್ತಿ ಮಾರ್ಗದಲ್ಲಿ. ಪರಮಾತ್ಮ ತಂದೆಗೋಸ್ಕರ ನೀವು ಎಷ್ಟು ಒಳ್ಳೆಯ ಚಿನ್ನದ ಮಂದಿರವನ್ನು ನಿರ್ಮಾಣ ಮಾಡುತ್ತೀರಾ. ಈ ಸಮಯದಲ್ಲಿ ಪರಮಾತ್ಮ ತಂದೆ ನಿಮ್ಮನ್ನು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ. ನಿಮ್ಮನ್ನು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡುವುದಕ್ಕೋಸ್ಕರ ನಾನು ಪತಿತ ಶರೀರದಲ್ಲಿ ಬಂದು ಕುಳಿತುಕೊಳ್ಳುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಪುನಃ ಭಕ್ತಿ ಮಾರ್ಗದಲ್ಲಿ ನೀವು ಪರಮಾತ್ಮ ತಂದೆಗೋಸ್ಕರ ಸುಂದರವಾದ ಸೋಮನಾಥನ ಮಂದಿರವನ್ನು ನಿರ್ಮಾಣ ಮಾಡಿ ಅಲ್ಲಿ ಪರಮಾತ್ಮ ಶಿವತಂದೆಯನ್ನು ಕೂರಿಸುತ್ತೀರಾ. ಚಿನ್ನದ ಮತ್ತು ವಜ್ರದ ಮಂದಿರವನ್ನು ನಿರ್ಮಾಣ ಮಾಡುತ್ತೀರಾ, ಏಕೆಂದರೆ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ನಮ್ಮನ್ನು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ. ಆದ್ದರಿಂದ ನೀವು ಪರಮಾತ್ಮ ತಂದೆಗೆ ಎಷ್ಟೊಂದು ಪಾಲನೆಯನ್ನು ಕೊಡುತ್ತೀರಾ, ಅಂದರೆ ಪರಮಾತ್ಮ ತಂದೆಗೋಸ್ಕರ ಎಷ್ಟೊಂದು ಕಾಳಜಿಯನ್ನು ಮಾಡುತ್ತೀರಾ. ಈ ಎಲ್ಲಾ ರಹಸ್ಯದ ಬಗ್ಗೆ ಈಗ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ. ಭಕ್ತಿ ಕೂಡ ಮೊದಲು ಅವ್ಯಭಿಚಾರಿ ಭಕ್ತಿಯಾಗಿರುತ್ತದೆ, ನಂತರ ಭಕ್ತಿ ಕೂಡ ವ್ಯಭಿಚಾರಿ ಭಕ್ತಿಯಾಗುತ್ತದೆ. ವರ್ತಮಾನ ಸಮಯದಲ್ಲಿ ನೋಡಿ, ಮನುಷ್ಯರ ಪೂಜೆಯನ್ನೂ ಕೂಡ ಮಾಡುತ್ತಾರೆ. ಗಂಗಾ ನದಿಯ ದಡದಲ್ಲಿ ಕುಳಿತು ಶಿವೋಹಂ ಎಂದು ಹೇಳುತ್ತಿರುತ್ತಾರೆ, ಅಂದರೆ ಗಂಗಾ ನದಿಯ ದಡದಲ್ಲಿ ಕುಳಿತು ನಾನೇ ಶಿವ, ನನ್ನಲ್ಲೇ ಶಿವ ಇದ್ದಾರೆ ಎಂದು ಹೇಳುತ್ತಾರೆ. ಮಾತೆಯರು ಹೋಗಿ ಅಂತಹ ಸನ್ಯಾಸಿಗಳಿಗೆ ಹಾಲಿನ ಅಭಿಷೇಕವನ್ನು ಮಾಡುತ್ತಾರೆ, ಅಂತಹ ಸನ್ಯಾಸಿಗಳ ಪೂಜೆಯನ್ನು ಮಾಡುತ್ತಾರೆ. ಈ ಬ್ರಹ್ಮಾ ತಂದೆ ಸ್ವಯಂ ಅಂತಹ ಸನ್ಯಾಸಿಗಳ ಪೂಜೆಯನ್ನು ಮಾಡಿದ್ದಾರೆ. ಈ ಬ್ರಹ್ಮಾ ತಂದೆ ನಂಬರ್ 1 ಪೂಜಾರಿಯಾಗಿದ್ದರು. ಇದು ಆಶ್ಚರ್ಯದ ಮಾತು ತಾನೆ. ಭಗವಂತ ತಂದೆ ತಿಳಿಸುತ್ತಾರೆ, ಇದು ಅದ್ಭುತವಾದ ಜಗತ್ತಾಗಿದೆ. ಈ ಜಗತ್ತು ಹೇಗೆ ಸ್ವರ್ಗ ಆಗುತ್ತದೆ, ಪುನಃ ಈ ಜಗತ್ತು ಹೇಗೆ ನರಕ ಆಗುತ್ತದೆ ಅನ್ನುವ ಎಲ್ಲಾ ರಹಸ್ಯವನ್ನು ನಾನು ಮಕ್ಕಳಿಗೆ ತಿಳಿಸುತ್ತೇನೆ. ಈ ಜ್ಞಾನ ಯಾವ ಶಾಸ್ತ್ರದಲ್ಲೂ ಇಲ್ಲ, ಅದು ತತ್ವಜ್ಞಾನದ ಶಾಸ್ತ್ರ ಆಗಿದೆ. ಇದು ಆಧ್ಯಾತ್ಮಿಕ ಜ್ಞಾನ ಆಗಿದೆ. ಈ ಆಧ್ಯಾತ್ಮಿಕ ಜ್ಞಾನವನ್ನು ಆತ್ಮಿಕ ತಂದೆಯನ್ನು ಬಿಟ್ಟು ಬೇರೆ ಯಾರೂ ನೀಡಲು ಸಾಧ್ಯ ಇಲ್ಲ, ಅಥವಾ ಬ್ರಾಹ್ಮಣರಾದ ನಿಮ್ಮನ್ನು ಬಿಟ್ಟು ಈ ಆತ್ಮಿಕ ಜ್ಞಾನವನ್ನು ಬೇರೆ ಯಾರೂ ನೀಡಲು ಸಾಧ್ಯ ಇಲ್ಲ, ಮತ್ತು ಬ್ರಾಹ್ಮಣರಾದ ನಿಮ್ಮನ್ನು ಬಿಟ್ಟು ಬೇರೆ ಯಾರಿಗೂ ಈ ಆತ್ಮಿಕ ಜ್ಞಾನ ಪ್ರಾಪ್ತಿಯಾಗಲು ಸಾಧ್ಯ ಇಲ್ಲ. ಎಲ್ಲಿಯವರೆಗೂ ಬ್ರಾಹ್ಮಣರಾಗುವುದಿಲ್ಲವೋ ಅಲ್ಲಿಯವರೆಗೂ ದೇವತೆಗಳಾಗಲು ಸಾಧ್ಯ ಇಲ್ಲ. ಅಂದ ಮೇಲೆ ಮಕ್ಕಳಿಗೆ ಬಹಳಷ್ಟು ಖುಷಿ ಇರಬೇಕು. ಭಗವಂತ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ, ಶ್ರೀಕೃಷ್ಣ ನಮಗೆ ಶಿಕ್ಷಣವನ್ನು ಕಲಿಸುತ್ತಿಲ್ಲ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಜಗತ್ತಿನಲ್ಲಿ ಮಾಯೆಯ ವೈಭವ ಬಹಳಷ್ಟು ಜಾಸ್ತಿ ಇದೆ. ಈ ಮಾಯೆಯ ವೈಭವದಿಂದ ನಿಮ್ಮ ಮುಖವನ್ನು ತಿರುಗಿಸಿಕೊಳ್ಳಬೇಕು, ಅಂದರೆ ಪರಮಾತ್ಮ ತಂದೆಯ ಕಡೆ ಮುಖವನ್ನು ಮಾಡಬೇಕು. ಸದಾ ಖುಷಿಯಿಂದ ರೋಮಾಂಚನ ಆಗಬೇಕು. ನಾನೀಗ ಪುರುಷೋತ್ತಮ ಆಗುತ್ತಿದ್ದೇನೆ, ಭಗವಂತ ತಂದೆ ನನಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ಸ್ಮೃತಿಯಲ್ಲಿ ಖುಷಿಯಿಂದ ರೋಮಾಂಚನ ಆಗಬೇಕು. ಸೆಕೆಂಡ್ ಪಾಯಿಂಟ್, ವಿಶ್ವದ ರಾಜ್ಯಭಾಗ್ಯವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಕೇವಲ ಪವಿತ್ರರಾಗಬೇಕು. ಹೇಗೆ ಪರಮಾತ್ಮ ತಂದೆ ನಿರಹಂಕಾರಿಯಾಗಿ ಪತಿತ ಜಗತ್ತಿನಲ್ಲಿ ಬರುತ್ತಾರೆ ಮತ್ತು ಪತಿತ ತನುವಿನಲ್ಲಿ ಬರುತ್ತಾರೆ, ಅದೇ ರೀತಿ ಪರಮಾತ್ಮ ತಂದೆಯ ಸಮಾನ ನಿರಹಂಕಾರಿಯಾಗಿ ಸೇವೆಯನ್ನು ಮಾಡಬೇಕು. ಇಂದಿನ ವರದಾನ ಆಗಿದೆ, ಒಬ್ಬ ಪರಮಾತ್ಮ ತಂದೆಯ ಜೊತೆಗೆ ಸರ್ವ ಸಂಬಂಧವನ್ನು ನಿಭಾಯಿಸುವಂತಹ ಸರ್ವ ದಡಗಳಿಂದ ಮುಕ್ತಾಗಿ ಸಂಪೂರ್ಣ ಸೂಕ್ಷ್ಮ ದೇವತೆಗಳಾಗಿ. ಹೇಗೆ ಯಾವುದಾದರೂ ಒಂದು ಸ್ವೀಟ್ ಅನ್ನು ತಯಾರು ಮಾಡಿದಾಗ ಆ ಸ್ವೀಟ್ ತಯಾರಾದ ತಕ್ಷಣ ಅದು ಪಾತ್ರೆಯ ತಳದಿಂದ ದೂರ ಆಗಿಬಿಡುತ್ತದೆ. ಯಾವುದೇ ಒಂದು ವಸ್ತುವನ್ನು ತಯಾರು ಮಾಡಿದರೂ ಕೂಡ ಆ ವಸ್ತು ತಯಾರಾದ ತಕ್ಷಣ ಅದು ಎಲ್ಲದರಿಂದ ದೂರ ಆಗುತ್ತದೆ. ಅದೇ ರೀತಿ ನೀವು ಎಷ್ಟು ಸಂಪನ್ನ ಸ್ಥಿತಿಯ ಸಮೀಪಕ್ಕೆ ಹೋಗುತ್ತೀರೋ ಅಷ್ಟು ಸರ್ವರಿಂದ ದೂರ ಆಗುತ್ತೀರಾ? ಯಾವಾಗ ಎಲ್ಲಾ ಬಂಧನಗಳಿಂದ ವೃತ್ತಿಯ ಮೂಲಕ ದೂರ ಆಗುತ್ತೀರೋ ಆಗ ಯಾವ ಆಕರ್ಷಣೆಯೂ ನಿಮ್ಮನ್ನು ಆಕರ್ಷಿಸುವುದಿಲ್ಲ. ಅಂದರೆ ಎಲ್ಲಾ ಬಂಧನಗಳಿಂದ, ಮನಸ್ಸಿನ ವೃತ್ತಿಯಿಂದ ದೂರ ಆದಾಗ ಯಾರ ಬಗ್ಗೆಯೂ ನಿಮಗೆ ಆಕರ್ಷಣೆ ಇರುವುದಿಲ್ಲ. ಆಗ ನೀವು ಸಂಪೂರ್ಣ ಸೂಕ್ಷ್ಮ ದೇವತೆಗಳಾಗಿ ಬಿಡುತ್ತೀರಾ. ಒಬ್ಬ ಪರಮಾತ್ಮ ತಂದೆಯ ಜೊತೆಗೆ ಆಗ ಸರ್ವ ಸಂಬಂಧವನ್ನು ನಿಭಾಯಿಸುತ್ತೀರಾ. ಇದೇ ಸಂಪೂರ್ಣ ಸೂಕ್ಷ್ಮ ದೇವತಾ ಸ್ವರೂಪದ ಸ್ಥಿತಿಯಾಗಿದೆ. ಈ ಸ್ಥಿತಿಯಿಂದ ನೀವು ಅಂತಿಮ ಸೂಕ್ಷ್ಮ ದೇವತಾ ಸ್ವರೂಪದ ಗುರಿಯ ಸಮೀಪಕ್ಕೆ ಹೋಗಿ ತಲುಪುತ್ತಿದ್ದೇವೆ ಎಂದು ಅನುಭವವನ್ನು ಮಾಡುತ್ತೀರಾ. ಆಗ ಬುದ್ಧಿಯ ಅಲೆದಾಟ ಸಮಾಪ್ತಿಯಾಗಿ ಬಿಡುತ್ತದೆ. ಆಗ ಸಂಪೂರ್ಣ ಸೂಕ್ಷ್ಮ ದೇವತಾ ಸ್ವರೂಪದ ಸ್ಥಿತಿಯ ಅನುಭವ ಆಗುತ್ತದೆ. ಇಂದಿನ ಶ್ಲೋಗನ್ ಆಗಿದೆ. ಸ್ನೇಹ ಅನ್ನುವಂಥದ್ದು ಒಂದು ಅಯಸ್ಕಾಂತ ಆಗಿದೆ. ಸ್ನೇಹ ಅನ್ನುವಂತಹ ಅಯಸ್ಕಾಂತ ನಿಂದನೆಯನ್ನು ಮಾಡುವವರನ್ನು ಕೂಡ ಸಮೀಪಕ್ಕೆ ಕರೆದುಕೊಂಡು ಬರುತ್ತದೆ. ನಾವು ಸರ್ವರಿಗೂ ಸ್ನೇಹವನ್ನು ನೀಡುವಂತಹ ಅಯಸ್ಕಾಂತ ಆದರೆ ನಿಂದನೆಯನ್ನು ಮಾಡುವಂತವರೂ ಕೂಡ ನಮ್ಮ ಸಮೀಪಕ್ಕೆ ಬರುತ್ತಾರೆ. ಒಳ್ಳೆಯದು, ಅವ್ಯಕ್ತ ಮಾಸ ಆದಂತಹ ಈ ಜನವರಿ ತಿಂಗಳಲ್ಲಿ ಬ್ರಹ್ಮ ತಂದೆಯ ಸಮಾನ ಸಂಪನ್ನ ಮತ್ತು ಸಂಪೂರ್ಣ ಆಗುವುದಕ್ಕೋಸ್ಕರ ನಿಮ್ಮ ಶಕ್ತಿಶಾಲಿ ಮನಸ್ಸಿನ ಮೂಲಕ ಶಕ್ತಿಯ ಸಹಯೋಗವನ್ನು ನೀಡುವಂತಹ ಸೇವೆಯನ್ನು ಮಾಡಿ. ಮನಸ್ಸಾ ಸೇವೆಗಾಗಿ ಮನಸ್ಸು ಮತ್ತು ಬುದ್ಧಿ ವ್ಯರ್ಥ ವಿಚಾರದಿಂದ ಮುಕ್ತ ಆಗಿರಬೇಕು. ವ್ಯರ್ಥ ಯೋಚನೆಯಿಂದ ಮನಸ್ಸು ಬುದ್ಧಿ ಮುಕ್ತ ಆಗಿರಬೇಕು. ಮನ್ಮನಾಭವದ ಮಂತ್ರದ ಸಹಜ ಸ್ವರೂಪದಲ್ಲಿ ನೀವು ಸ್ಥಿತ ಆಗಿರಬೇಕು. ಯಾವ ಶ್ರೇಷ್ಠ ಆತ್ಮರ ಶ್ರೇಷ್ಠ ಮನಸ್ಸು ಅಂದರೆ ಸಂಕಲ್ಪ ಶಕ್ತಿಶಾಲಿಯಾಗಿದೆಯೋ, ಶುಭ ಭಾವನೆ ಶುಭ ಕಾಮನೆಯಿಂದ ಕೂಡಿದೆಯೋ, ಅವರ ಮನಸ್ಸಿನ ಮೂಲಕ ಅವರು ಶಕ್ತಿಯ ದಾನವನ್ನು ಸಹಜವಾಗಿ ನೀಡಲು ಸಾಧ್ಯ ಆಗುತ್ತದೆ. ಒಳ್ಳೆಯದು. ಓಂ ಶಾಂತಿ.